आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಮಸ್ಕಾರ, ನಾನು ರವೀಶ್ ಕುಮಾರ್. ಭಾರತದ ಪ್ರಧಾನಿ ಸುಳ್ಳು ಹೇಳದಿದ್ದರೆ, ಅವರ ಭಾಷಣದಲ್ಲಿ ದ್ವೇಷಪೂರಿತ ಸನ್ನೆಗಳಿಲ್ಲದಿದ್ದರೆ ಅವರ ಭಾಷಣ ಪೂರ್ಣವಾಗುವುದಿಲ್ಲ. ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳ ಭಾಷಣವನ್ನು ಟೀಕಿಸಲಾಗುತ್ತದೆ, ಆದರೆ ಅವರ ಪ್ರತಿ ಭಾಷಣದ ನಂತರ ಅದರಲ್ಲಿ ಎಷ್ಟು ಸುಳ್ಳು ಮತ್ತು ಎಷ್ಟು ದ್ವೇಷವಿದೆ ಎಂದು ನೋಡುವ ಮೊದಲ ಪ್ರಧಾನಿ ಮೋದಿ. ಅವರ ಭಾಷಣದಲ್ಲಿ ಮುಸ್ಲಿಮರನ್ನು ಉಲ್ಲೇಖಿಸದಿದ್ದರೆ ಅದು ಅವರ ಭಾಷಣದಂತೆ ಕಾಣುವುದಿಲ್ಲ. ಈ ದ್ವೇಷದ ಮೇಲೆಯೇ ತನ್ನ ರಾಜಕೀಯದ ತಳಹದಿ ಎಂಬುದನ್ನು ಅವರೇ ಸಾಬೀತು ಮಾಡುತ್ತಿದ್ದಾರೆ. ಅದರ ನೆರವಿನಿಂದ ಚುನಾವಣೆ ಗೆಲ್ಲುತ್ತಾ ಬಂದಿದ್ದಾರೆ. ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಪ್ರಧಾನಿಯವರ ಹೇಳಿಕೆ ನಾಚಿಕೆಗೇಡಿನ ಮತ್ತು ಸುಳ್ಳಿನ ಹೊರತಾಗಿ ದ್ವೇಷ ಭಾಷಣದ ವರ್ಗಕ್ಕೆ ಸೇರುತ್ತದೆ. ದ್ವೇಷದ ಭಾಷಣಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಹಲವು ಬಾರಿ ಕಟ್ಟುನಿಟ್ಟಿನ ಕಾಮೆಂಟ್ಗಳನ್ನು ಮತ್ತು ಆದೇಶಗಳನ್ನು ನೀಡಿದೆ. ಪ್ರಧಾನಿ ಮೋದಿಯವರು ಈ ಹಿಂದೆಯೂ ಮತಕ್ಕಾಗಿ ಇಂತಹ ಹಲವು ಹೇಳಿಕೆಗಳನ್ನು ನೀಡಿದ್ದಾರೆ. ಕೆಲವೊಮ್ಮೆ ಅವರು ತಮ್ಮ ಬಟ್ಟೆಯಿಂದ ಜನರನ್ನು ಗುರುತಿಸುವ ಬಗ್ಗೆ ಮಾತನಾಡಿದ್ದಾರೆ, ಕೆಲವೊಮ್ಮೆ ಬೇರೆ ಏನಾದರೂ. ಆದರೆ ಈ ಬಾರಿ ಅವರು 100 ಚುನಾವಣೆ ಗೆಲ್ಲಬಹುದು ಎಂದು ಅವರ ಪ್ರಯತ್ನ ಹೇಳುತ್ತಿದೆ. ಆದರೆ ಅವರು ಮುಸ್ಲಿಮರು ಮತ್ತು ಮುಸ್ಲಿಂ ಲೀಗನ್ನು ಉಲ್ಲೇಖಿಸದೆ ಒಂದೇ ಒಂದು ಭಾಷಣ ಮಾಡಲು ಸಾಧ್ಯವಿಲ್ಲ. ಪ್ರಧಾನಿ ಭಾಷಣದಿಂದ ಮುಸ್ಲಿಮರು ಮೀನುಗಳಂತಹ ವಿಚಾರಗಳನ್ನು ತೆಗೆದುಹಾಕಿದರೆ ಏನೂ ಉಳಿಯುವುದಿಲ್ಲ ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಪ್ರಧಾನಿ ಈ ಹೇಳಿಕೆ ನೀಡಿದ್ದಾರೆ. ಬನ್ಸ್ವಾರಾದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು ಬುಡಕಟ್ಟು ಸಮಾಜದವರೇ ಹೆಚ್ಚು. ಮಾಧ್ಯಮಗಳಲ್ಲಿ ಬನ್ಸ್ವಾರದ ಸುದ್ದಿ ನೋಡಿದರೆ ಇಲ್ಲಿ ಬಡತನ ತುಂಬಾ ಹೆಚ್ಚಾಗಿದೆ, ಜನರ ಆದಾಯ ತೀರಾ ಕಡಿಮೆ, ಅಪೌಷ್ಟಿಕತೆಯ ಗಂಭೀರ ಸಮಸ್ಯೆ ಇದೆ. ಅಂತಹ ಸ್ಥಳದಲ್ಲಿ ನಿಮ್ಮ ಆದಾಯವು ಹೇಗೆ ಹೆಚ್ಚಾಗುತ್ತದೆ ಮತ್ತು 10 ವರ್ಷಗಳಲ್ಲಿ ಅದನ್ನು ಏಕೆ ಹೆಚ್ಚಿಸಲು ಸಾಧ್ಯವಾಗಲಿಲ್ಲ ಎಂದು ಅವರು ವಿವರಿಸಬೇಕು. ಬದಲಾಗಿ ಅವರು ಮುಸ್ಲಿಮರು, ಮುಸ್ಲಿಂ ಜನಸಂಖ್ಯೆ ಮತ್ತು ಮಂಗಳಸೂತ್ರದ ಬಗ್ಗೆ ಮಾತನಾಡಿದರು. ಬನ್ಸ್ವಾರಾದಲ್ಲಿ ಅವರ ಈ ಭಾಷಣವು ಮುಸ್ಲಿಮರ ವಿರುದ್ಧ ದ್ವೇಷದಿಂದ ಮಾತನಾಡದೆ ಭಾಷಣ ಮಾಡಲು ಸಾಧ್ಯವಿಲ್ಲ ಎಂದು ತೋರಿಸುತ್ತದೆ. ಇದು ಅವರ ರಾಜಕೀಯದ ತಿರುಳು. ಪ್ರಧಾನಮಂತ್ರಿಯವರ ವೆಬ್ಸೈಟ್ narendramodi.in ಇಂಗ್ಲಿಷ್ನಲ್ಲಿ ಸಾರಾಂಶವನ್ನು ಪ್ರಕಟಿಸಲಾಗಿದೆ ಎಂದು ದಿ ವೈರ್ ವರದಿ ಮಾಡಿದೆ. ಆದರೆ ಅದರಲ್ಲಿ ಮುಸ್ಲಿಮರಲ್ಲಿ ಸಂಪತ್ತಿನ ಹಂಚಿಕೆಯನ್ನು ಉಲ್ಲೇಖಿಸಲಾಗಿಲ್ಲ. ಮಹಿಳೆಯರ ಚಿನ್ನವನ್ನು ಹಂಚುವುದಾಗಿ ಮಾತ್ರ ಬರೆಯಲಾಗಿದೆಯೇ ಹೊರತು ಮುಸ್ಲಿಮರಿಗೆ ಮಂಗಳಸೂತ್ರ ಹಂಚುವುದಾಗಿ ಬರೆದಿಲ್ಲ. ಅದನ್ನು ಇಂಗ್ಲಿಷ್ನಿಂದ ಏಕೆ ತೆಗೆದುಹಾಕಲಾಗಿದೆ? ಟ್ವಿಟರ್ನಲ್ಲಿ ಅನೇಕ ನಾಗರಿಕರು ಅವರ ಈ ಭಾಷಣವನ್ನು ಚುನಾವಣಾ ಆಯೋಗಕ್ಕೆ ಟ್ಯಾಗ್ ಮಾಡಿ ಆಯೋಗವು ಯಾವಾಗ ಎಚ್ಚೆತ್ತುಕೊಂಡು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ಕೇಳುತ್ತಿದ್ದಾರೆ. ಅದು ಏನು ಮಾಡುತ್ತೆ ಎಂಬುದಕ್ಕೆ ಉತ್ತರ ಗೊತ್ತು ಎಂದು ಜನ ಬರೆಯುತ್ತಿದ್ದರು. ಈ ಭಾಷಣದಿಂದ ಪ್ರಧಾನಿ ವಿರುದ್ಧ ಕೇಸು ದಾಖಲಿಸುವಂತೆ ಹಲವರು ಆಗ್ರಹಿಸುತ್ತಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್, ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಮತ್ತು ಚುನಾವಣಾ ಆಯುಕ್ತ ಸುಖಬೀರ್ ಸಿಂಗ್ ಸಂಧು ಜನರು ತಮ್ಮ ಚಿತ್ರಗಳೊಂದಿಗೆ ಆಯೋಗವು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತದೆಯೇ ಅಥವಾ ನಿರ್ಲಕ್ಷಿಸುತ್ತದೆ ಎಂದು ಕೇಳುತ್ತಿದ್ದಾರೆ. ಹಾಗೆ ಮಾಡಿದರೆ ಅದು ಯಾವಾಗ, ತಕ್ಷಣ ಅಥವಾ ಚುನಾವಣೆಯ ನಂತರ? ಪ್ರಧಾನಿ ಮೋದಿಯವರು ಅಭಿವೃದ್ಧಿಯ ಮಾತನ್ನಾಡಿ ಚುನಾವಣೆ ಗೆಲ್ಲಬಹುದಲ್ಲವೇ? ವಿಷಯವು ಭಾವನಾತ್ಮಕವಾಗಿದೆ ಎಂಬುದು ಅವನಿಗೆ ಮುಖ್ಯವಾಗಿದೆ. 2019ರಲ್ಲಿ ಪುಲ್ವಾಮಾ ನಂತರ ಹುತಾತ್ಮರ ಹೆಸರಿನಲ್ಲಿ ಮತಗಳನ್ನು ಕೇಳಲಾಯಿತು ಮತ್ತು ಸ್ವೀಕರಿಸಲಾಯಿತು. ಪುಲ್ವಾಮಾ ಹುತಾತ್ಮರ ಪತ್ನಿಯರ ಮಂಗಳಸೂತ್ರದ ಬಗ್ಗೆಯೂ ಪ್ರಶ್ನೆಯಿದೆ. ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಅವರ ಆರೋಪದ ಬಗ್ಗೆ ಏಕೆ ತನಿಖೆ ನಡೆಸಲಿಲ್ಲ ಎಂದು ಜನರು ಕೇಳುತ್ತಿದ್ದಾರೆ. ಪ್ರಧಾನಿ ಏಕೆ ಪ್ರತಿಕ್ರಿಯಿಸಲಿಲ್ಲ? 2024ರ ಚುನಾವಣೆಯಲ್ಲಿ ನಿರುದ್ಯೋಗಿ ಯುವಕರು ಭಾವೋದ್ವೇಗಕ್ಕೆ ಒಳಗಾಗದೇ ಇರುವುದಕ್ಕೆ ಕಾರಣ ಯುವಕರ ಕೆನ್ನೆ ಬತ್ತಿ ಹೋಗಿರುವುದು, ಹೊಟ್ಟೆ ಬತ್ತಿ ಹೋಗಿರುವುದು, ಮುಸ್ಲಿಮರ ಮೇಲಿನ ದ್ವೇಷದ ಹೆಸರಿನಲ್ಲಿ ಇನ್ನು ಮುಂದೆ ಬಡಾಯಿ ಕೊಚ್ಚಿಕೊಳ್ಳುವಂತಿಲ್ಲ. ಅವರು ತಮ್ಮ ಎದೆಯನ್ನು ಉಬ್ಬಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇ? ಮನೆ ಓಡುತ್ತಿಲ್ಲ. ಈ ದ್ವೇಷದಿಂದ ಅವರು ದೇಶವನ್ನು ಹೇಗೆ ನಡೆಸುತ್ತಾರೆ? ನನ್ನ ಚಾನೆಲ್ನ ವಿಡಿಯೋದಲ್ಲಿ ಪ್ರಧಾನಿ ಭಾಷಣದ ಈ ಭಾಗವನ್ನು ಬಳಸಲು ನನಗೆ ನಾಚಿಕೆಯಾಗುತ್ತಿದೆ. ನಿಮಗೂ ನಾಚಿಕೆಯಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಈ ಹಿಂದೆ ತಮ್ಮ ಸರಕಾರ ಅಧಿಕಾರದಲ್ಲಿದ್ದಾಗ ದೇಶದ ಆಸ್ತಿಯಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಎಂದು ಹೇಳಿದ್ದರು. ಅಂದರೆ ಈ ಆಸ್ತಿಯನ್ನು ವಸೂಲಿ ಮಾಡಿ ಯಾರಿಗೆ ಹಂಚುತ್ತಾರೆ? ಹೆಚ್ಚು ಮಕ್ಕಳಿರುವವರಿಗೆ ಹಂಚುತ್ತಾರೆ. ಅವರು ಅದನ್ನು ನುಸುಳುಕೋರರಿಗೆ ಹಂಚುತ್ತಾರೆ. ನಿಮ್ಮ ಹಣದುಬ್ಬರದ ಹಣವನ್ನು ನುಸುಳುಕೋರರಿಗೆ ನೀಡಲಾಗುತ್ತದೆಯೇ? ನೀವು ಇದನ್ನು ಒಪ್ಪಿಕೊಳ್ಳುತ್ತೀರಾ? ಕಾಂಗ್ರೆಸ್ನ ಈ ಪ್ರಣಾಳಿಕೆಯು ತಾಯಂದಿರು ಮತ್ತು ಸಹೋದರಿಯರ ಚಿನ್ನದ ಖಾತೆ, ಅದರ ಮೌಲ್ಯವನ್ನು ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿ ನಂತರ ಅದನ್ನು ವಿತರಿಸುವುದಾಗಿ ಹೇಳುತ್ತಿದೆ. ಮತ್ತು ಮನಮೋಹನ್ ಸಿಂಗ್ ಸರ್ಕಾರವು ಮುಸ್ಲಿಮರಿಗೆ ಆಸ್ತಿಯಲ್ಲಿ ಮೊದಲ ಹಕ್ಕು ಎಂದು ಹೇಳಿದವರಿಗೆ ಅವರು ಅದನ್ನು ಹಂಚುತ್ತಾರೆ. ಸಹೋದರ ಸಹೋದರಿಯರೇ, ಇದು ನಗರ ನಕ್ಸಲರ ಚಿಂತನೆ. ತಾಯಂದಿರೇ ಮತ್ತು ಸಹೋದರಿಯರೇ, ಅವರು ನಿಮ್ಮ ಮಂಗಳಸೂತ್ರವನ್ನು ಉಳಿಸಲು ಬಿಡುವುದಿಲ್ಲ. ಅವರು ಈ ಮಟ್ಟಿಗೆ ಹೋಗುತ್ತಾರೆ. ಇದನ್ನು ಹೇಳಲು ಬಂದಿದ್ದೇನೆ. ಈ ಭಾಷಣದಲ್ಲಿ ಅನೇಕ ಸುಳ್ಳುಗಳಿವೆ, ಆದರೆ ದ್ವೇಷವು ಒಂದು ವಿಷಯದ ವಿರುದ್ಧವಾಗಿದೆ. ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ಸುಳ್ಳು, ಜನಸಂಖ್ಯೆಯ ಬಗ್ಗೆ ಸುಳ್ಳು, ಮಂಗಳಸೂತ್ರದ ಬಗ್ಗೆ ಸುಳ್ಳು, ಆಸ್ತಿ ಹಂಚಿಕೆಯಲ್ಲಿ ಸುಳ್ಳು ಇದೆ, ಮುಸ್ಲಿಮರ ವಿರುದ್ಧ ದ್ವೇಷವಿದೆ. ಈ ವಿಡಿಯೋದಲ್ಲಿ ನಾವು ಪ್ರತಿ ಸುಳ್ಳನ್ನು ಬಹಿರಂಗಪಡಿಸುತ್ತೇವೆ. ಇದನ್ನು ಮತ್ತೆ ಮತ್ತೆ ಮಾಡಬೇಕಾಗಿದೆ, ಏಕೆಂದರೆ ಈ ಜನರು ಏನೂ ಉಳಿದಿಲ್ಲದಿದ್ದಾಗ ಪ್ರತಿ ಬಾರಿಯೂ ಇದೇ ರೀತಿಯ ವಿಷಯಗಳನ್ನು ಹರಡಲು ಪ್ರಾರಂಭಿಸುತ್ತಾರೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇತರರಿಗೂ ತೋರಿಸಬೇಕು, ಏಕೆಂದರೆ ಹೌಸಿಂಗ್ ಸೊಸೈಟಿಯ ಅಂಕಲ್ಗಳು ವಾಟ್ಸಾಪ್ ವಿಶ್ವವಿದ್ಯಾಲಯದಲ್ಲಿ ದಿನವಿಡೀ ಇಂತಹ ಸುಳ್ಳುಗಳನ್ನು ಹರಡುತ್ತಲೇ ಇರುತ್ತಾರೆ. ಹತ್ತಾರು ವರ್ಷ ಮುಸಲ್ಮಾನರ ವಿರುದ್ಧ ದ್ವೇಷ ಹರಡಿದ ಚಿಕ್ಕಪ್ಪನವರ ಸ್ಥಿತಿಯು ಹದಗೆಟ್ಟಿದೆ. ಆದರೆ ಈಗ ಈ ದ್ವೇಷವಿಲ್ಲದೆ ಬದುಕಲು ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಅಂತಹ ಅಂಕಲ್ ಯಾರಾದರೂ ಇದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ ಮತ್ತು ಅವರಿಗೆ ನನ್ನ ವಿಡಿಯೋವನ್ನು ತೋರಿಸಿ. ಚಿಕ್ಕಪ್ಪನ ವಯಸ್ಸು 40-50 ಅಥವಾ 60 ವರ್ಷಕ್ಕಿಂತ ಹೆಚ್ಚಿರಬಹುದು. ಮಂಗಳಸೂತ್ರ ವಿತರಿಸುವುದಾಗಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಏನಾದರೂ ಹೇಳಿದೆಯೇ? ಪಕ್ಷಗಳು ಮಂಗಳಸೂತ್ರ ಕೊಡುವ ಭರವಸೆ, ಅದನ್ನು ಈ ದೇಶದಲ್ಲಿ ಕಸಿದು ಹಂಚುವ ಬಗ್ಗೆ ಯಾರು ಮಾತನಾಡುತ್ತಾರೆ? ಕಾಂಗ್ರೆಸ್ನ ಈ ಪ್ರಣಾಳಿಕೆಯು ತಾಯಂದಿರು ಮತ್ತು ಸಹೋದರಿಯರ ಚಿನ್ನವನ್ನು ಲೆಕ್ಕ ಹಾಕುತ್ತೇವೆ ಎಂದು ಹೇಳುತ್ತಿದೆ. ಅದನ್ನು ಹೊದಿಸಿ ಮಾಹಿತಿ ಸಂಗ್ರಹಿಸುತ್ತೇವೆ ಮತ್ತು ನಂತರ ಅದನ್ನು ವಿತರಿಸುತ್ತೇವೆ. ತಾಯಂದಿರೇ ಮತ್ತು ಸಹೋದರಿಯರೇ, ಅವರು ನಿಮ್ಮ ಮಂಗಳಸೂತ್ರವನ್ನು ಸಹ ಬಿಡುವುದಿಲ್ಲ, ಉಳಿಯುತ್ತದೆ. ಮತ್ತು ಕ್ವಾಟ್, ನಾವು ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ನೋಡಿದ್ದೇವೆ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎಲ್ಲಿಯೂ ತಾಯಿ ಸಹೋದರಿಯರ ಬಂಗಾರದ ಖಾತೆ ಮಾಡಿಸಿ ನಂತರ ಹಂಚುತ್ತೇವೆ ಎಂದು ಹೇಳಿಲ್ಲ. ಇದನ್ನು ಯಾವುದೇ ಪಕ್ಷ ಹೇಳಬಹುದೇ? ಆದರೆ ಪ್ರಧಾನಿ ಮೋದಿಯವರು ಇಂತಹ ಸುಳ್ಳು ಹೇಳಬಲ್ಲರು. ಖಂಡಿತವಾಗಿ ಕಾಂಗ್ರೆಸ್ ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದೆ. ಈ ಸುದ್ದಿ ಬಡ ಮಹಿಳೆಯರಿಗೆ ತಲುಪಿದರೆ ಅವರ ಹಿಂದೂ ಮತಗಳು ಕೊನೆಗೊಳ್ಳುತ್ತವೆ ಎಂದು ಪ್ರಧಾನಿಗೆ ತಿಳಿದಿದೆ. ಹಾಗಿರುವಾಗ ಭಾರತ ಇಷ್ಟು ಅಭಿವೃದ್ಧಿ ಹೊಂದಿದಾಗ ಕಾಂಗ್ರೆಸ್ಗಿಂತ ಹೆಚ್ಚು ಕೊಡುತ್ತೇನೆ ಎಂದು ಹೇಳಬೇಕಿತ್ತು. ಮಹಿಳೆಯರಿಗೆ 1 ಲಕ್ಷ ಅಲ್ಲ 2 ಲಕ್ಷ ಕೊಡುತ್ತಾನೆ. ಆದರೆ ಇಲ್ಲಿ ಅವರು ಏನನ್ನೂ ಭರವಸೆ ನೀಡುವುದಿಲ್ಲ. ಬದಲಿಗೆ ಅವರು ಮುಸ್ಲಿಮರ ಬಗ್ಗೆ ಬಡ ಮಹಿಳೆಯರ ಮನಸ್ಸಿನಲ್ಲಿ ಭಯವನ್ನು ಸೃಷ್ಟಿಸುತ್ತಾರೆ. ಕಾಂಗ್ರೆಸ್ ಅವರ ಮಂಗಳಸೂತ್ರವನ್ನು ತೆಗೆದುಕೊಂಡು ಅದನ್ನು ಮುಸ್ಲಿಮರಿಗೆ ನೀಡುತ್ತದೆ. ಇದು ನಿಮ್ಮ ಪ್ರಧಾನಿಯ ಮಟ್ಟ. ನಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಎಚ್ಚರಿಕೆಯಿಂದ ನೋಡಿದ್ದೇವೆ. ಪ್ರತಿ ಪದವನ್ನು ಓದಿ. ಮೊದಲನೆಯದಾಗಿ, ಇದರಲ್ಲಿ ಎಲ್ಲಿಯೂ ಮುಸ್ಲಿಂ ಮತ್ತು ಹಿಂದೂ ಎಂಬ ಉಲ್ಲೇಖವಿಲ್ಲ. ನಂತರ ಮಂಗಳಸೂತ್ರ ಅಥವಾ ತಾಯಂದಿರು ಮತ್ತು ಸಹೋದರಿಯರ ಚಿನ್ನಕ್ಕೆ ಲೆಕ್ಕ ಹಾಕುವ ಉಲ್ಲೇಖವಿಲ್ಲ. ಖಂಡಿತವಾಗಿಯೂ ಇಲ್ಲ. ನೋಟು ಅಮಾನ್ಯೀಕರಣದ ಸುದ್ದಿ ನಿಮಗೆ ನೆನಪಿದೆ. ತಾಯಂದಿರು ಮತ್ತು ಸಹೋದರಿಯರ ಕಷ್ಟಪಟ್ಟು ದುಡಿದ ಹಣ ಮತ್ತು ಉಳಿತಾಯವು ವ್ಯರ್ಥವಾಯಿತು. ಪ್ರಧಾನಿ ಮೋದಿ ಅವರು ಉಳಿಸಿದ ಹಣ ವ್ಯರ್ಥವಾಗುವಂತೆ ಮಾಡಿದರು. ಇಲ್ಲಿಯವರೆಗೆ ಅವರು ಅದಕ್ಕಾಗಿ ವಿಷಾದ ವ್ಯಕ್ತಪಡಿಸಿಲ್ಲ ಅಥವಾ ಕ್ಷಮೆಯಾಚಿಸಲಿಲ್ಲ. ನೋಟು ಅಮಾನ್ಯೀಕರಣದಿಂದ ತಾಯಂದಿರ ಸಂಪಾದನೆ ನಾಶ ಮಾಡಿ ಸಂಸಾರದ ಗುಟ್ಟನ್ನು ಧ್ವಂಸ ಮಾಡಿದ ವ್ಯಕ್ತಿ ಈಗ ಕಾಂಗ್ರೆಸ್ ಅವರ ಮಂಗಳಸೂತ್ರ ಹಿಡಿದು ಮುಸ್ಲಿಮರಿಗೆ ಹಂಚುತ್ತದೆ ಎಂದು ಮುಸ್ಲಿಮರ ಹೆಸರಿನಲ್ಲಿ ಆ ತಾಯಂದಿರನ್ನು ಹೆದರಿಸುತ್ತಿದ್ದಾರೆ. ಆದರೆ 2016ರಲ್ಲಿ 10,000 ಮಹಿಳೆಯರಲ್ಲಿ ಕೆಲವರಲ್ಲಿ 50,000 ಮತ್ತು ಕೆಲವು ಲಕ್ಷಗಳು ವ್ಯರ್ಥವಾಯಿತು. ಮಹಿಳೆಯರ ಉಳಿತಾಯ ವ್ಯರ್ಥವಾಯಿತು. ಗೋದಿ ಮಾಧ್ಯಮಗಳು ನಾನು ಹೇಳುವ ರೀತಿಯಲ್ಲಿ ಹೇಳುವುದಿಲ್ಲ, ಪತ್ರಿಕೆಗಳು ಸಹ ಮುದ್ರಿಸುವುದಿಲ್ಲ. ಆದ್ದರಿಂದ ಈ ಸತ್ಯವು ಮಹಿಳೆಯರಿಗೆ ತಲುಪುವುದಿಲ್ಲ ಎಂದು ಪ್ರಧಾನಿ ಮೋದಿಗೆ ಸ್ಪಷ್ಟವಾಗಿ ತಿಳಿದಿದೆ. ಕಾಂಗ್ರೆಸ್ ಬಡ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೀಡಲಿದೆ ಎಂದು ಪತ್ರಿಕೆಗಳು ಮುದ್ರಿಸುವುದಿಲ್ಲ. ಕಾಂಗ್ರೆಸ್ ಮಂಗಳಸೂತ್ರಗಳನ್ನು ಕಿತ್ತುಕೊಳ್ಳಲು ಹೊರಟಿದೆ ಎಂಬ ಭಯ ಹರಡುತ್ತಿದೆ. ಇದು ಸಂಪೂರ್ಣ ಸುಳ್ಳು. ಇದಕ್ಕೆ ವ್ಯತಿರಿಕ್ತವಾಗಿ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಪವನ್ ಖೇರಾ ಮಾತು ಕೇಳಿ. ಇಂದು ಮತ್ತೆ ಸುಳ್ಳು ಹೇಳಿದ ಪ್ರಧಾನಿ ಮೋದಿ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಸುಳ್ಳು ಹೇಳಿ ದೇಶವನ್ನು ಒಡೆಯುತ್ತಿದ್ದಾರೆ. ಹಿಂದೂ ಮುಸ್ಲಿಂ ಎಂದು ಎಲ್ಲಿಯಾದರೂ ಬರೆದಿದ್ದರೆ ತೋರಿಸಲಿ ಎಂದು ಪ್ರಧಾನಿ ಮೋದಿಗೆ ಸವಾಲು ಹಾಕುತ್ತೇನೆ. ಕಾಂಗ್ರೆಸ್ ಪ್ರಣಾಳಿಕೆ ಮತ್ತು ಕ್ವಾಟ್. ಸಾಮಾನ್ಯವಾಗಿ ಪ್ರಧಾನಿಯವರ ಇಂತಹ ಹೇಳಿಕೆಗಳಿಗೆ ಕಾಂಗ್ರೆಸ್ ಪ್ರತಿಕ್ರಿಯೆ ನೀಡುವುದಿಲ್ಲ, ಸಮಸ್ಯೆ ಬೇರೆಡೆಗೆ ಹೋಗುತ್ತದೆ ಎಂದು ನಂಬುತ್ತದೆ. ಅವರ ಬಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳುವ ಬದಲು ತಮ್ಮದೇ ಆದ ಸಮಸ್ಯೆಗಳನ್ನು ಎತ್ತುತ್ತಾರೆ. ಆದರೆ ಈ ಬಾರಿ ಹಲವು ಕಾಂಗ್ರೆಸ್ ನಾಯಕರು ಈ ಸುಳ್ಳು ಮತ್ತು ದ್ವೇಷವನ್ನು ಅಲ್ಲಗಳೆದಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ, ಸಲ್ಮಾನ್ ಖುರ್ಷಿದ್ ಮತ್ತು ಗುರುದೀಪ್ ಸಪ್ಪಲ್ಲಿ ವಿಷಯದ ಬಗ್ಗೆ ಚುನಾವಣಾ ಆಯೋಗವನ್ನು ಭೇಟಿ ಮಾಡಿ ಕ್ರಮಕ್ಕೆ ಒತ್ತಾಯಿಸಿದರು. ಕಾಂಗ್ರೆಸ್ ಪ್ರಣಾಳಿಕೆ ಕುರಿತು ಚರ್ಚಿಸಲು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಲು ಸಮಯ ಕೋರಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಇತರ ಕಾಂಗ್ರೆಸ್ ನಾಯಕರು ಏಪ್ರಿಲ್ 21 ರಾತ್ರಿ ಟ್ವೀಟ್ ಮಾಡಲು ಪ್ರಾರಂಭಿಸಿದರು. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಮೊದಲ ಹಂತದ ಮತದಾನದಲ್ಲಿ ನಿರಾಶೆಯಾದ ನಂತರ ನರೇಂದ್ರ ಮೋದಿ ಅವರ ಸುಳ್ಳುಗಳ ಮಟ್ಟವು ತುಂಬಾ ಕುಸಿದಿದೆ, ಅವರು ಈಗ ಭಯದಿಂದ ವಿಚಲಿತರಾಗಲು ಬಯಸಿದ್ದಾರೆ. ಕಾಂಗ್ರೆಸ್ನ ಮತ್ತು ಹ್ಯಾಶ್ 39 ಕ್ರಾಂತಿಕಾರಿ ಪ್ರಣಾಳಿಕೆ ಮತ್ತು ಹ್ಯಾಶ್ 39ಗೆ ಸಿಗುತ್ತಿರುವ ಅಪಾರ ಬೆಂಬಲದ ಟ್ರೆಂಡ್ಗಳು ಈಗ ದೇಶವು ತನ್ನ ಸಮಸ್ಯೆಗಳ ಮೇಲೆ ಮತ ಹಾಕುತ್ತದೆ, ಅದರ ಉದ್ಯೋಗಕ್ಕಾಗಿ ಮತ ಚಲಾಯಿಸುತ್ತದೆ ಮತ್ತು ಅದರ ಭವಿಷ್ಯಕ್ಕಾಗಿ ಅಲ್ಲ, ದಾರಿ ತಪ್ಪಿ ಹೋಗು. ಮತ್ತು ಕ್ವೋಟ್, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಹಿಂದೂ ಮಹಿಳೆಯರ ಮಂಗಳಸೂತ್ರ ಅಥವಾ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಮುಸ್ಲಿಮರಿಗೆ ನೀಡಲಾಗುವುದು ಎಂದು ಎಲ್ಲೆಲ್ಲಿ ಬರೆಯಲಾಗಿದೆ ಎಂಬುದನ್ನು ಪ್ರಧಾನಿ ಮೋದಿ ತೋರಿಸಬೇಕು, ನಾವು ತುಂಬಾ ಹುಡುಕಿದೆವು. ನೀವು ಕಾಂಗ್ರೆಸ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ರಣಾಳಿಕೆಯನ್ನು ಕಾಣಬಹುದು, ಅದನ್ನು ನೀವೇ ಓದಿ. ನಮ್ಮ ವಿವರಣೆಯಲ್ಲಿ ನಾವು ಮ್ಯಾನಿಫೆಸ್ಟೋಗೆ ಲಿಂಕ್ ಅನ್ನು ಸಹ ಒದಗಿಸುತ್ತೇವೆ, ಆದ್ದರಿಂದ ನೀವೇ ಅದನ್ನು ನೋಡಬಹುದು. ಕಾಂಗ್ರೆಸ್ ವಕ್ತಾರ ಸುಪ್ರಿಯಾ ಶ್ರೀನೆಟ್ ಮಾತು ಕೇಳಿ, ನೀವು ಹೇಳಿದ್ದು ಪಾಪ, ಮಂಗಲಸೂತ್ರದ ಮಿತಿಯನ್ನು ದಾಟಿದ್ದೀರಿ, ಮಂಗಳಸೂತ್ರದ ಬಗ್ಗೆ ಮಾತನಾಡಿದ್ದೀರಿ, ನಿಮಗೆ ಮಂಗಳಸೂತ್ರದ ಬಗ್ಗೆ ಮಾತನಾಡಲು ಎಷ್ಟು ಧೈರ್ಯ ಎಂದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬರೆಯಲಾಗಿದೆ ಎಂದು ಹೇಳಿದ್ದೀರಿ. ಅವರು ನಿಮ್ಮ ಮಂಗಳಸೂತ್ರವನ್ನು ಜನರ ನಡುವೆ ಹಂಚುತ್ತಾರೆ. ನೀವು ಯಾವ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಓದುತ್ತಿದ್ದೀರಿ? ನೀವು ಒಂದು ಸಮುದಾಯದ ಬಗ್ಗೆ ಸುಳ್ಳು ಹೇಳುತ್ತೀರಾ? ನಮ್ಮ ಪ್ರಣಾಳಿಕೆಯ ಬಗ್ಗೆ ಸುಳ್ಳು ಹೇಳುತ್ತಿದ್ದೀರಿ. ಇದರಿಂದ ಮಂಗಳಸೂತ್ರದ ವಿಷಯವು ಬೆಂಕಿಯಂತೆ ಹರಡುತ್ತದೆ, ಒಂದು ವರ್ಷ ಅದು ಯಾವುದೇ ರೀತಿಯಲ್ಲಿ ಹರಡುವುದಿಲ್ಲ ಮತ್ತು ಮಂಗಲಸೂತ್ರವನ್ನು ತೆಗೆದುಕೊಂಡು ಮುಸ್ಲಿಮರಲ್ಲಿ ಹಂಚಲಾಗುತ್ತದೆ ಎಂಬ ಸುಳ್ಳು ನಿಜವಾಗಿ ಮೋದಿ ಹಿಂದೂ ಮಹಿಳೆಯರನ್ನು ಮತ್ತು ಮುಸ್ಲಿಂ ಮಹಿಳೆಯರನ್ನು ಅವಮಾನಿಸಿದ್ದಾರೆ. ಮೊದಲನೆಯದಾಗಿ ಅವರು ಹಿಂದೂ ಮಹಿಳೆಯರಿಗೆ ಸುಳ್ಳು ಹೇಳಿದ್ದಾರೆ, ಅವರ ಮಂಗಳಸೂತ್ರವನ್ನು ತೆಗೆದುಕೊಂಡು ಅದನ್ನು ಮುಸ್ಲಿಮರಿಗೆ ವಿತರಿಸಿ. ಇದೊಂದು ದೊಡ್ಡ ಸುಳ್ಳು. ಹಿಂದೂ ಮಹಿಳೆಯರನ್ನು ಯಾರಾದರೂ ತಮ್ಮ ಮಂಗಳಸೂತ್ರ ಕೇಳಿದರೆ ವಾಪಸ್ ಕೊಡುವಷ್ಟು ಮೋದಿ ಅವರಿಗೆ ಅರ್ಥವಾಗಿದೆಯೇ? ಯಾವುದೇ ಸರ್ಕಾರ ಬಯಸಿದರೆ ಅದನ್ನು ಅವರಿಂದ ತೆಗೆದುಕೊಳ್ಳುತ್ತದೆಯೇ? ಎರಡನೆಯದಾಗಿ, ಅವರು ತಮ್ಮ ಹಿಂದೂ ಸಹೋದರಿಯರ ವೈವಾಹಿಕ ಆನಂದದ ಸಂಕೇತವಾದ ಮಂಗಳಸೂತ್ರವನ್ನು ತೆಗೆದುಕೊಂಡು ಅದನ್ನು ಧರಿಸುವಷ್ಟರ ಮಟ್ಟಿಗೆ ಮುಸ್ಲಿಂ ಮಹಿಳೆಯರನ್ನು ತಿಳಿದಿದ್ದಾರೆಯೇ? ಮುಸ್ಲಿಮರಲ್ಲಿ ಮಂಗಳಸೂತ್ರದ ಸಂಪ್ರದಾಯವಿಲ್ಲ, ಆದರೆ ಸಿಂಧೂರ್ ಮತ್ತು ಮಂಗಳಸೂತ್ರಗಳು ಅನೇಕ ಸ್ಥಳಗಳಲ್ಲಿ ಮುಸ್ಲಿಂ ಮಹಿಳೆಯರ ಜೀವನದಲ್ಲಿ ಪ್ರವೇಶಿಸಿವೆ. ಹಿಂದೂ ಮಹಿಳೆ ಧರಿಸುವ ಮಂಗಳಸೂತ್ರವನ್ನು ಅವರು ಧರಿಸುತ್ತಾರೆ ಎಂದು ಅವರ ನಂಬಿಕೆ ಹೇಳುತ್ತದೆಯೇ? ಆಗದ ಮಾಡಲಾಗದ ವಿಷಯಗಳ ಬಗ್ಗೆಯೂ ಪ್ರಧಾನಿ ಸುಳ್ಳು ಹೇಳಬಹುದು. ಪುರುಷರನ್ನು ಕೋಮುವಾದಿಗಳನ್ನಾಗಿ ಮಾಡಲಾಗಿದೆ, ಅವರ ಪುತ್ರರು ನಿರುದ್ಯೋಗಿಗಳಾದರೂ ಈಗ ಮಹಿಳೆಯರನ್ನು ಕೋಮುವಾದಿಗಳನ್ನಾಗಿ ಮಾಡಲಾಗುತ್ತಿದೆ. ಇದು ಅಪಾಯಕಾರಿ. ಪ್ರತಿ ವರ್ಷ ಬಡ ಮಹಿಳೆಗೆ 1 ಲಕ್ಷ ಸಿಗುತ್ತದೆ ಎಂಬ ಕಾಂಗ್ರೆಸ್ ಭರವಸೆ ಈ ಮಹಿಳೆಯರಿಗೆ ತಲುಪಿದರೆ ಕಷ್ಟವಾಗುತ್ತದೆ ಎಂದು ಮೋದಿ ಅರ್ಥ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಮಹಿಳೆಯರ ಮಂಗಳಸೂತ್ರವನ್ನು ಕಸಿದುಕೊಳ್ಳುತ್ತದೆ ಎಂದು ಸುಳ್ಳು ಸುದ್ದಿ. ಇದರಿಂದ ಮಹಿಳೆಯರು ಹೆದರುತ್ತಾರೆ. ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ನಲ್ಲಿ ಕಳೆದ 4 ವರ್ಷಗಳಲ್ಲಿ ಚಿನ್ನ ಮತ್ತು ಆಭರಣಗಳ ಬೆಲೆಗಳು ಗಮನಾರ್ಹವಾಗಿ ಏರಿಕೆಯಾಗಿದ್ದು, ಭಾರತೀಯ ರಿಸರ್ವ್ ಬ್ಯಾಂಕ್ 2020ರಲ್ಲಿ 33,257 ಕೋಟಿ ಸಾಲವನ್ನು ಒತ್ತೆ ಇಟ್ಟು 2023ರ 3ನೇ ತ್ರೈಮಾಸಿಕದಲ್ಲಿ 65,000 ಕೋಟಿಗೂ ಹೆಚ್ಚು ಸಾಲವನ್ನು ತೆಗೆದುಕೊಳ್ಳಲಾಗಿದೆ. ಮಣಿಪುರದ ಇಬ್ಬರು ಮಹಿಳೆಯರು ಇದು ನಂತರ ಮುನ್ನೆಲೆಗೆ ಬಂತು. ನಿಮಗೆ ಮೊದಲೇ ಮಾಹಿತಿ ಸಿಕ್ಕಿರಬೇಕು, ನೀವು ಮೌನವನ್ನು ಮುರಿಯಲಿಲ್ಲ. ತಾಯಂದಿರು ಮತ್ತು ಸಹೋದರಿಯರು ಖಂಡಿತವಾಗಿಯೂ ಕೇಳುತ್ತಾರೆ, ನೀವು ನಮ್ಮ ಮಂಗಳಸೂತ್ರಗಳನ್ನು ಉಳಿಸಲು ಬಿಡುವುದಿಲ್ಲ, ನೀವು ಮಂಗಳಸೂತ್ರಗಳನ್ನು ಅಡಮಾನವಿಟ್ಟಿದ್ದೀರಿ. ಹಣದುಬ್ಬರದ ಹೊಡೆತಕ್ಕೆ ಸಿಲುಕಿರುವವರು ಮಹಿಳೆಯರೇ. 10 ವರ್ಷಗಳಲ್ಲಿ ಅವರ ಮನೆಗೆ ಬರುವ ಆದಾಯವು ಯಾವುದೇ ರೀತಿಯಲ್ಲಿ ಹೆಚ್ಚಿಲ್ಲ. ಮತ್ತು ಕ್ವೋಟ್, ಬಡತನದಿಂದ ಜನರು ಚಿನ್ನವನ್ನು ಅಡಮಾನವಿಡುತ್ತಿದ್ದಾರೆ. ನಿಸ್ಸಂಶಯವಾಗಿ ಅವರಲ್ಲಿ ಬಲವಂತವಾಗಿ ಚಿನ್ನಾಭರಣಗಳನ್ನು ಅಡಮಾನವಿಟ್ಟು ಸಾಲ ಮಾಡುವ ಮಹಿಳೆಯರು ಇರುತ್ತಾರೆ. ಪ್ರಧಾನಿಯಾಗುವುದಿಲ್ಲ, ಈ ಬಗ್ಗೆ ಮಾತನಾಡುತ್ತಾರೆ, ಆದರೆ ಹಿಂದೂ ಮಹಿಳೆಯರ ಮನಸ್ಸಿನಲ್ಲಿ ಮುಸ್ಲಿಂ ಮಹಿಳೆಯರ ಬಗ್ಗೆ ದ್ವೇಷ ಮತ್ತು ಅಸಹ್ಯವನ್ನು ಹರಡಲು ಅವರು ಖಂಡಿತವಾಗಿಯೂ ಸುಳ್ಳು ಹೇಳುತ್ತಾರೆ. ಕರೋನಾ ಸಮಯದಲ್ಲಿ ಕಾಂಗ್ರೆಸ್ ಅವರ ಮಂಗಳಸೂತ್ರಗಳನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚಲು, ರೈತರೊಂದಿಗೆ ಅವರ ಚಿನ್ನವನ್ನು ಅಡಮಾನವಿಟ್ಟುಕೊಂಡಿದ್ದೆವು, ಕಾಂಗ್ರೆಸ್ನವರು ಅದನ್ನು ಮುಸಲ್ಮಾನರ ನಡುವೆ ಹಂಚುತ್ತಾರೆ ಎಂದಾದರೆ ಕಾಂಗ್ರೆಸ್ ಪ್ರಣಾಳಿಕೆಯ 28ನೇ ಪುಟದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಂಬ ಪದಗಳನ್ನು ನಮೂದಿಸಿಲ್ಲ. ನೀತಿಗಳಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡುವ ಮೂಲಕ ಸಂಪತ್ತು ಮತ್ತು ಆದಾಯದ ವಿಷಯದಲ್ಲಿ ಬೆಳೆಯುತ್ತಿರುವ ಅಸಮಾನತೆಯನ್ನು ಕಾಂಗ್ರೆಸ್ ಪರಿಹರಿಸುತ್ತದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏಪ್ರಿಲ್ 5ರ ನಮ್ಮ ವಿಡಿಯೋವನ್ನು ನೀವು ನೋಡಬೇಕು. ಅದನ್ನು ಮತ್ತೆ ಮತ್ತೆ ನೋಡಬೇಕು ಮತ್ತು ಇನ್ನೂ 20 ಜನರಿಗೆ ತೋರಿಸಬೇಕು. ನಾವು ವಿಶ್ಲೇಷಣೆಯನ್ನು ವಿವರವಾಗಿ ಪ್ರಸ್ತುತಪಡಿಸಿದ್ದೇವೆ. ಪ್ರಧಾನಿಯವರ ಸುಳ್ಳು ಎಷ್ಟು ದೊಡ್ಡದು ಮತ್ತು ಅಪಾಯಕಾರಿ ಎಂಬುದನ್ನು ನೀವು ನೋಡಿದ್ದೀರಿ. ಅದನ್ನು ಹಿಡಿಯಲು ಇಷ್ಟು ಉದ್ದದ ವಿಡಿಯೋ ಬೇಕಾಯಿತು ಎಂದು ಸಣ್ಣ ಹೇಳಿಕೆಯಲ್ಲಿ ಹಲವು ಸುಳ್ಳುಗಳನ್ನು ಹೇಳುತ್ತಾನೆ. ಆಗಲೂ ಎಲ್ಲ ಸುಳ್ಳುಗಳನ್ನು ಇಲ್ಲಿಯವರೆಗೂ ಬಯಲಿಗೆಳೆಯಲು ಸಾಧ್ಯವಾಗಿಲ್ಲ. ಈ 10 ವರ್ಷಗಳಲ್ಲಿ ನಿಮ್ಮ ಮನೆಯನ್ನು ಎಷ್ಟು ದೊಡ್ಡ ಸುಳ್ಳುಗಳು ತಲುಪಿರಬಹುದು ಎಂದು ಯೋಚಿಸಿ. ತಾವು ಹೇಳಿದ ಮುಖ್ಯಾಂಶಗಳನ್ನೇ ಪತ್ರಿಕೆಗಳು ಮುದ್ರಿಸುತ್ತವೆ ಎಂಬುದು ಪ್ರಧಾನಿಗೆ ಗೊತ್ತಿದೆ. ಅವರು ಯಾವತ್ತೂ ತಮ್ಮದೇ ಆದ ಸಂಶೋಧನೆ ಮಾಡಿ ಪ್ರಧಾನಿ ಸುಳ್ಳು ಹೇಳಿದ್ದಾರೆ ಎಂದು ಓದುಗರಿಗೆ ಹೇಳುವುದಿಲ್ಲ. ಇಂದು ಅನೇಕ ಪತ್ರಿಕೆಗಳು ಅವರ ಹೇಳಿಕೆಯನ್ನು ಅಕ್ಷರಶಃ ಮುದ್ರಿಸಿವೆ. ಕೆಲವು ಪತ್ರಿಕೆಗಳು ಅವರ ಹೇಳಿಕೆಯನ್ನು ಪ್ರಶ್ನಿಸಿವೆ, ಆದರೆ ಮುಖಪುಟದಲ್ಲಿ ಶೀರ್ಷಿಕೆಯನ್ನು ಹಾಕಿವೆ. ಬೆಂಗಳೂರಿನ ದಿ ಹಿಂದೂ ಪತ್ರಿಕೆಯಲ್ಲಿ ಇದ್ದಂತೆ ಶೀರ್ಷಿಕೆಯನ್ನು ಮುದ್ರಿಸಲಾಗಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ಖರ್ಗೆಯವರ ಪ್ರತಿಕ್ರಿಯೆಯನ್ನು ಸಣ್ಣ ವಿಭಾಗದಲ್ಲಿ ಮುದ್ರಿಸಿದೆ, ಆದರೆ ಯಾವುದೇ ಟೀಕೆಗಳಿಲ್ಲದೆ ಮೊದಲ ಪುಟದಲ್ಲಿ ಮೋದಿಯವರ ಹೇಳಿಕೆಯನ್ನು ಪ್ರಮುಖವಾಗಿ ಮುದ್ರಿಸಿದೆ. ಟೈಮ್ಸ್ ಆಫ್ ಇಂಡಿಯಾದ ವಿಷಯವೂ ಇದೇ ಆಗಿದೆ. ಅಮರ್ ಉಜಾಲಾ ಅವರು ಅಕ್ಷರಶಃ ಮುದ್ರಿಸಿದ್ದಾರೆ, ಆದರೆ ಅದರ ಪಕ್ಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆಯನ್ನು ಮುದ್ರಿಸಲಾಗಿದೆ. ಖರ್ಗೆ ಅವರ ಹೇಳಿಕೆಗೂ ಪ್ರಧಾನಮಂತ್ರಿಯವರ ಹೇಳಿಕೆಗೂ ಯಾವುದೇ ಸಂಬಂಧವಿಲ್ಲ. ಪ್ರಧಾನಿ ಹೇಳಿಕೆಗೆ ಖರ್ಗೆ ಸಂಜೆಯೇ ಪ್ರತಿಕ್ರಿಯೆ ನೀಡಿದ್ದರೆ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದರು. ದೈನಿಕ್ ಜಾಗರಣದ ಶೀರ್ಷಿಕೆಯನ್ನು ನೋಡಿ, ಕಾಂಗ್ರೆಸ್ ನಿಮ್ಮ ಆಸ್ತಿಯನ್ನು ನುಸುಳುಕೋರರಿಗೆ ಮತ್ತು ಹೆಚ್ಚು ಮಕ್ಕಳಿರುವವರಿಗೆ ನೀಡುತ್ತದೆ ಎಂದು ಮಾತ್ರ ಬರೆಯಲಾಗಿದೆ. ನಿಸ್ಸಂಶಯವಾಗಿ ಜಾಗರಣದ ಓದುಗರಿಗೆ ಇದು ಮಾತ್ರ ತಿಳಿದಿದೆ. ಬಡ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನೀಡುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿದ್ದು, ಅಂತಹ ಸ್ಥಳಗಳಲ್ಲಿ ದ್ವೇಷದ ಭಾಷಣಗಳನ್ನು ಪ್ರಮುಖವಾಗಿ ಮುದ್ರಿಸಲಾಗಿದೆ ಎಂಬುದು ಅವರಿಗೆ ತಿಳಿದಿಲ್ಲ. ನಿಮ್ಮ ಮನೆಯ ಪತ್ರಿಕೆಯನ್ನು ಮತ್ತೊಮ್ಮೆ ಹೊರತೆಗೆದು ನೋಡಿ ಮತ್ತು ಟೆಲಿಗ್ರಾಫ್ ಮುದ್ರಿಸಿದಂತೆಯೇ ಪ್ರಧಾನಿ ಹೇಗೆ ದ್ವೇಷ ಮತ್ತು ಸುಳ್ಳುಗಳನ್ನು ಹರಡಿದ್ದಾರೆ ಎಂಬುದನ್ನು ಓದುಗರಿಗೆ ತಿಳಿಸಲಾಗಿದೆ. ಪ್ರಧಾನಿ ಮೋದಿ ದ್ವೇಷದ ವಿಭಜನೆಯ ರಾಜಕಾರಣಕ್ಕೆ ಬಂದಿದ್ದಾರೆ ಎಂದು ಟೆಲಿಗ್ರಾಫ್ ಬರೆದುಕೊಂಡಿದೆ. ಅನೇಕ ಪತ್ರಿಕೆಗಳು ಟೆಲಿಗ್ರಾಫ್ನಂತಹ ಓದುಗರನ್ನು ಎಚ್ಚರಿಸಿಲ್ಲ. ಇಂದಿನ ದಿನಪತ್ರಿಕೆಗಳು ಮತ್ತು ಚಾನೆಲ್ಗಳ ಬಗ್ಗೆ ಜಾಗರೂಕರಾಗಿರಿ, ಇಲ್ಲದಿದ್ದರೆ ನಿಮಗೆ ಈಗ ಸಮಯ ಸಿಗುವುದಿಲ್ಲ. ಇವುಗಳನ್ನು ಓದುವುದರಿಂದ ನಿಮ್ಮ ಮಗ ಮೊದಲು ಕೋಮುವಾದಿಯಾಗುತ್ತಾನೆ ಮತ್ತು ಒಂದು ದಿನ ದ್ವೇಷದ ಹಿಡಿತದಲ್ಲಿ ಸಿಕ್ಕಿ ದಂಗೆಕೋರನಾಗುತ್ತಾನೆ. ನಮ್ಮ ವಿಡಿಯೋ ಉದ್ದವಾಗಿದೆ, ಆದರೆ ನೀವು ಬಹಳಷ್ಟು ವಿಷಯಗಳನ್ನು ಕಲಿಯುವಿರಿ. ಗೋದಿ ಮಾಧ್ಯಮದ ಪತ್ರಿಕೆಗಳು ಮತ್ತು ಚಾನೆಲ್ಗಳು ಒಟ್ಟಾಗಿ ನಿಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ಹೇಗೆ ದ್ವೇಷವನ್ನು ತುಂಬುತ್ತಿವೆ ಎಂಬುದನ್ನು ನೀವು ನೋಡಬಹುದು. ನಮ್ಮ ಮತ್ತು ನಿಮ್ಮ ಆಸ್ತಿಯನ್ನು ಸಂಗ್ರಹಿಸಿ ಮುಸ್ಲಿಮರಿಗೆ ಹಂಚುತ್ತೇವೆ ಎಂದು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎಲ್ಲಿಯೂ ಬರೆದಿಲ್ಲ. ಬಡವರಿಗೆ ಹಂಚುವುದಾಗಿಯೂ ಬರೆದಿಲ್ಲ. ಬಡವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಕಾಂಗ್ರೆಸ್ ಸರ್ಕಾರದ ನೀತಿಗಳನ್ನು ಬದಲಾಯಿಸುವ ಬಗ್ಗೆ ಮಾತನಾಡಿದೆ. ಇದು ಪ್ರಧಾನಿಯವರಿಗೆ ತುಂಬಾ ನೋವಾಗಿದ್ದು ಹಿಂದೂ ವಿರೋಧಿ ಬಣ್ಣ ಹಚ್ಚಿದ್ದಾರೆ. ಪ್ರತಿ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಇದನ್ನೇ ಹೇಳುತ್ತಾರೆ. ಕೇಳಿ, ನಾವು ಹಿಂದೂಗಳಿಂದ ತೆಗೆದುಕೊಂಡು ಮುಸ್ಲಿಮರಿಗೆ ಕೊಡುತ್ತೇವೆ ಎಂದು ಅವರು ಎಂದಾದರೂ ಸುಳಿವು ನೀಡಿದ್ದಾರೆಯೇ? ಬದಲಿಗೆ 22 ಜನರ ಸಾಲ ಮನ್ನಾ ಮಾಡಿದ್ದು ಹೇಗೆ ಶ್ರೀಮಂತರು ಶ್ರೀಮಂತರಾಗುತ್ತಿದ್ದಾರೆ ಎಂಬುದನ್ನು ರಾಹುಲ್ ಹೇಳುತ್ತಿದ್ದಾರೆ. ಆರ್ಥಿಕ ಅಸಮಾನತೆ ಮತ್ತು ಕಾಂಗ್ರೆಸ್ನ ಪ್ರಣಾಳಿಕೆ ಕುರಿತು ನಮ್ಮ 2 ವಿಡಿಯೋಗಳನ್ನು ವೀಕ್ಷಿಸಲು ನಿಮ್ಮನ್ನು ವಿನಂತಿಸಲಾಗಿದೆ. ಏಪ್ರಿಲ್ 5 ಮತ್ತು ಏಪ್ರಿಲ್ 15ರ ನಮ್ಮ ಸಂಚಿಕೆಗಳಲ್ಲಿ ಎರಡೂ ಪಕ್ಷಗಳ ಪ್ರಣಾಳಿಕೆಗಳಲ್ಲಿ ನಮ್ಮ ಪ್ರದರ್ಶನವನ್ನು ನೀವು ವೀಕ್ಷಿಸಬಹುದು. ಶ್ರೀಮಂತರು ಹೇಗೆ ಶ್ರೀಮಂತರಾಗಿದ್ದಾರೆ ಎಂಬುದನ್ನು ವಿವರಿಸಲಾಗಿದೆ. ಮೋದಿ ಆಡಳಿತದಲ್ಲಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಬಡವರ ಸ್ಥಿತಿ ಹದಗೆಟ್ಟಿದೆ. 70%ರಷ್ಟು ಜನಸಂಖ್ಯೆಯು ಬಡವರಾಗಿದ್ದು, ಅವರಲ್ಲಿರುವ ಎಲ್ಲಾ ಸಂಪತ್ತನ್ನು ಕೇವಲ 1% ಜನಸಂಖ್ಯೆ ಹೊಂದಿರುವ ದೇಶವನ್ನು ನೀವು ಬಯಸುತ್ತೀರಾ? ಇದು ಒಳ್ಳೆಯದೇ? ಬದಲಾವಣೆ ಮತ್ತು ತನ್ನ ನೀತಿಗಳನ್ನು ಸರಿಪಡಿಸುವ ಬಗ್ಗೆ ಕಾಂಗ್ರೆಸ್ ಮಾತನಾಡಿದ್ದರೆ ಅದರಲ್ಲಿ ತಪ್ಪೇನಿದೆ? ಆದರೆ ಮಂಗಳಸೂತ್ರ ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚುವುದಾಗಿ ಕಾಂಗ್ರೆಸ್ ಎಲ್ಲಿಯೂ ಹೇಳಿಲ್ಲ. ಸಾರ್ವಜನಿಕ ಕಲ್ಯಾಣ ವಿಭಾಗದಲ್ಲಿ ಪುಟ ಸಂಖ್ಯೆ 29ರಲ್ಲಿ ಕಾಂಗ್ರೆಸ್ ಸಾರ್ವಜನಿಕ ಕಲ್ಯಾಣವು ಕೆಲಸ ಮತ್ತು ಸಂಪತ್ತಿನ ಸೃಷ್ಟಿಯ ಗುರಿ ಎಂದು ಬರೆದಿದೆ. ಬಿಜೆಪಿ ಎನ್ಡಿಎಯ ತಾರತಮ್ಯ ನೀತಿಗಳಿಂದಾಗಿ ಭಾರತದ ಜನರು ಆರ್ಥಿಕವಾಗಿ ವಿಭಜನೆಗೊಂಡಿದ್ದಾರೆ. ಅತಿ ಶ್ರೀಮಂತರ ಅತ್ಯಂತ ಚಿಕ್ಕ ವರ್ಗವಿದೆ, ದೊಡ್ಡ ಮಧ್ಯಮ ವರ್ಗವಿದೆ, ಬಡತನ ರೇಖೆಗಿಂತ ಮೇಲಿರುವ ದೊಡ್ಡ ವರ್ಗವಿದೆ, ಆದರೆ ಇನ್ನೂ ಮಧ್ಯಮ ವರ್ಗಕ್ಕೆ ಬರುವುದಿಲ್ಲ. ಮತ್ತು ದೇಶದಲ್ಲಿ ಸುಮಾರು 22 ಕೋಟಿ ಬಡವರಿದ್ದಾರೆ. ಬಡವರ ಕಲ್ಯಾಣವೇ ಕಾಂಗ್ರೆಸ್ ಸರ್ಕಾರದ ಆದ್ಯತೆ. ಮುಂದಿನ 10 ವರ್ಷಗಳಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 22 ಕೋಟಿ ಜನರನ್ನು ಬಡತನ ರೇಖೆಯಿಂದ ಮೇಲಕ್ಕೆತ್ತಲು ಕಾಂಗ್ರೆಸ್ ಪ್ರಯತ್ನಿಸುತ್ತದೆ. ಶಿಕ್ಷಣ, ಆರೋಗ್ಯ, ವಸತಿ, ಕುಡಿಯುವ ನೀರು, ನೈರ್ಮಲ್ಯ, ವಿದ್ಯುತ್ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯೋಗಗಳು, ಕೆಲಸದ ಅವಕಾಶಗಳು ಮತ್ತು ಸೌಲಭ್ಯಗಳನ್ನು ಪಡೆಯಲು ಅವರನ್ನು ಸಕ್ರಿಯಗೊಳಿಸಿ ಮತ್ತು ಆರ್ಥಿಕವಾಗಿ ಉನ್ನತ ಸ್ಥಾನದಲ್ಲಿರುವ ಇತರರೊಂದಿಗೆ ಸ್ಪರ್ಧಿಸಲು ಅವರನ್ನು ಬಲಶಾಲಿ ಮತ್ತು ಸ್ವಾವಲಂಬಿಗಳನ್ನಾಗಿ ಮಾಡಿ ಬಡವರ ಕಲ್ಯಾಣಕ್ಕಾಗಿ ನೀತಿಗಳನ್ನು ರೂಪಿಸುವುದಾಗಿದೆ. ಅಂಬಾನಿಗಳು ಮತ್ತು ಅದಾನಿಗಳು ಮಾತ್ರ ಇರುವ ಭಾರತವನ್ನು ನೀವು ಬಯಸುತ್ತೀರಾ? ಮತ್ತು ಸಾಮಾನ್ಯ ಜನರಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಸಾಕಷ್ಟು ಹಣವಿಲ್ಲವೇ? ಕಾಂಗ್ರೆಸ್ ಇದನ್ನು ಸರಿಪಡಿಸದಿದ್ದರೆ ಮತ ಏಕೆ? ಮೋದಿಯವರ ಆಡಳಿತದಲ್ಲಿ ಶ್ರೀಮಂತರು ಮಾತ್ರ ಶ್ರೀಮಂತರಾಗಿದ್ದಾರೆ ಎಂದು ಬಿಜೆಪಿಯನ್ನು ಟೀಕಿಸಿದಾಗ ಅದರ ಆಡಳಿತವು ಹೇಗೆ ಭಿನ್ನವಾಗಿರುತ್ತದೆ? ಅದನ್ನು ಹೇಳಬೇಕು. ಆದರೆ ಕಾಂಗ್ರೆಸ್ ನೀತಿಗಳನ್ನು ರೂಪಿಸುವುದಾಗಿ ಹೇಳಿದೆ. ಹಿಂದೂ ತಾಯಂದಿರು ಮತ್ತು ಸಹೋದರಿಯರಿಂದ ಚಿನ್ನವನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚುವುದಾಗಿ ಹೇಳಿಲ್ಲ. ಅದೇ ರೀತಿ ಕಾಂಗ್ರೆಸ್ ಪ್ರಣಾಳಿಕೆಯು ಮುಸ್ಲಿಂ ಲೀಗ್ನ ಚಿಂತನೆಯಿಂದ ಕೂಡಿದೆ ಎಂದು ಅಜ್ಮೀರ್ ರ್ಯಾಲಿಯಲ್ಲಿ ಪ್ರಧಾನಿ ಹೇಳಿದ್ದಾರೆ. ಕಾಂಗ್ರೆಸ್ ಈ ರೀತಿ ಯೋಚಿಸಬಹುದೇ? ಯಾವುದೇ ರಾಜಕೀಯ ಪಕ್ಷಗಳು ಇದನ್ನು ಮಾಡುವುದಿಲ್ಲ. ಆದರೆ ಪ್ರಧಾನಿಯವರ ಈ ಸುಳ್ಳಿನ 8 ಏಪ್ರಿಲ್ ನಮ್ಮ ವಿಡಿಯೋವನ್ನು ನೀವು ನೋಡಬೇಕು. ಮುಸ್ಲಿಮರ ಹೆಸರಿನಲ್ಲಿ ಹಿಂದೂ ಸಮಾಜಕ್ಕೆ ಹೇಗೆ ಸುಳ್ಳು ಹೇಳುತ್ತಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ಪ್ರಧಾನಿ ಮಾತು ಕೇಳಿ. ನೀವು ನೋಡಿ, ಪ್ರತಿ ಪುಟದಲ್ಲೂ ಭಾರತವನ್ನು ತುಂಡು ತುಂಡು ಮಾಡುವ ವಾಸನೆ ಇದೆ. ಸ್ವಾತಂತ್ರ್ಯದ ಸಮಯದಲ್ಲಿ ಮುಸ್ಲಿಂ ಲೀಗ್ನಲ್ಲಿದ್ದ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಅದೇ ಚಿಂತನೆಯು ಪ್ರತಿಫಲಿಸುತ್ತದೆ. ಈ ಸುಳ್ಳಿಗೆ ಪ್ರಧಾನಿ ಮೋದಿ ಯಾವುದೇ ಉತ್ತರ ನೀಡಿಲ್ಲ. ಚುನಾವಣಾ ಆಯೋಗವು ಅವರಿಗೆ ಯಾವುದೇ ರೀತಿಯ ಸೂಚನೆ ಅಥವಾ ಎಚ್ಚರಿಕೆಯನ್ನು ನೀಡಿಲ್ಲ. ಭಾರತ ಸರ್ಕಾರದ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಿದ 24 ಗಂಟೆಗಳಲ್ಲಿ ಅರುಣ್ ಗೋಯಲ್ ಅವರನ್ನು ಚುನಾವಣಾ ಆಯುಕ್ತರನ್ನಾಗಿ ಮಾಡಿದ್ದು ನಿಮಗೆ ನೆನಪಿರಬಹುದು. ಅವರ ನೇಮಕಾತಿಯನ್ನು ಪ್ರಶ್ನಿಸಿದಾಗ, ಚುನಾವಣಾ ಆಯುಕ್ತರು ಪ್ರಧಾನಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಸಮರ್ಥರಾಗಿರಬೇಕು ಮತ್ತು ಕೇವಲ ಹೌದು ಪುರುಷರಾಗಿರಬೇಕು ಎಂದು ಸುಪ್ರೀಂಕೋರ್ಟ್ ಹೇಳಿದೆ. ಈಗ ಸಾರ್ವಜನಿಕರಿಗೆ ವಿಶ್ವಾಸಾರ್ಹ ಚಿತ್ರವನ್ನು ಪ್ರಸ್ತುತಪಡಿಸಲು ಚುನಾವಣಾ ಆಯೋಗವನ್ನು ಅವಲಂಬಿಸಿದೆ. 2019 ಚುನಾವಣೆಯಲ್ಲಿ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಿರೋಧ ಪಕ್ಷಗಳಿಗೆ ಅಲಿ ಮೇಲೆ ನಂಬಿಕೆ ಇದ್ದರೆ ಅವರ ನಂಬಿಕೆ ಬಜರಂಗ ಬಲಿಯಲ್ಲಿದೆ ಎಂದು ಟೀಕಿಸಿದರು. ಚುನಾವಣಾ ಆಯೋಗವು ಯೋಗಿ ಆದಿತ್ಯನಾಥ್ ಅವರನ್ನು 3 ದಿನಗಳ ಕಾಲ ಪ್ರಚಾರಕ್ಕೆ ನಿಷೇಧಿಸಿದೆ. ಅದೇ ರೀತಿ ಮೇನಕಾ ಗಾಂಧಿ ಮುಸ್ಲಿಂ ಮತದಾರರಿಗೆ ಮತ ಹಾಕದಿದ್ದರೂ ಗೆಲ್ಲುತ್ತೇನೆ ಎಂದು ಹೇಳಿದರು. ಚುನಾವಣಾ ಆಯೋಗವು ಈ ಹೇಳಿಕೆಯನ್ನು ದ್ವೇಷಪೂರಿತವೆಂದು ಪರಿಗಣಿಸಿತು ಮತ್ತು 3 ದಿನಗಳ ಕಾಲ ಪ್ರಚಾರ ಮಾಡುವುದನ್ನು ನಿಷೇಧಿಸಿತು. ಇಂದು ಗಿರಿರಾಜ್ ಸಿಂಗ್ ದೇಶದ್ರೋಹಿ, ಪಾಕಿಸ್ತಾನ ಬೆಂಬಲಿಗರ ಬಳಿ ಮತ ಕೇಳಬೇಡಿ ಎನ್ನುತ್ತಿದ್ದಾರೆ. ಗಿರಿರಾಜ್ ಸಿಂಗ್ ಮಾತು ಕೇಳಿ ಮತ್ತು ಕ್ವಾಟ್, ದೇಶದ್ರೋಹಿಗಳು, ಪಾಕಿಸ್ತಾನ ಬೆಂಬಲಿಗರು, ಭಾರತದ ವಿರುದ್ಧ ವಿಷ ಉಗುಳುವವರು ಎಷ್ಟೇ ಬಾರಿ ಚುನಾವಣೆಯಲ್ಲಿ ನಾನು ಸೋಲಬೇಕು, ಅವರ ಬಳಿ ಮತ ಕೇಳಲು ಹೋಗಬೇಡಿ ಸಹೋದರರೆ. ಮತ್ತು ಕ್ವಾಟ್, ಗಿರಿರಾಜ್ ಸಿಂಗ್ ವಿರುದ್ಧ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತದೆಯೇ? ಗಿರಿರಾಜ್ ಸಿಂಗ್ ಉಲ್ಲೇಖಿಸಿದಂತೆ ತನ್ನ ಮತದಾರರ ಪಟ್ಟಿಯಲ್ಲಿ ಪಾಕಿಸ್ತಾನ ಬೆಂಬಲಿಗರು ಮತ್ತು ದೇಶದ್ರೋಹಿಗಳು ಯಾರಿದ್ದಾರೆ ಎಂಬುದನ್ನು ಚುನಾವಣಾ ಆಯೋಗ ಸ್ಪಷ್ಟಪಡಿಸಬೇಕು. ಈ ಕುರಿತು ಸಿಪಿಐ ನಾಯಕ ಶತ್ರುಘ್ನ ಪ್ರಸಾದ್ ಸಿಂಗ್ ಅವರು ಮುಖ್ಯ ಚುನಾವಣಾ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಬೇಗುಸರಾಯ್ನಿಂದ ಸಿಪಿಐ ಅವಧೇಶ್ ರೈ ಮತ್ತು ಬಿಜೆಪಿಯಿಂದ ಗಿರಿರಾಜ್ ಸಿಂಗ್ ಅಭ್ಯರ್ಥಿಯಾಗಿದ್ದಾರೆ. ಶತ್ರುಘ್ನ ಪ್ರಸಾದ್ ಸಿಂಗ್ ಹೇಳಿದರು, ಮುಖ್ಯ ಚುನಾವಣಾ ಆಯುಕ್ತರೇ, ನೀವು ನೀತಿ ಸಂಹಿತೆಯಲ್ಲಿ ನೀಡಿರುವ ಸೂಚನೆಗಳೆಂದರೆ ನೀವು ಯಾವುದೇ ನಿರ್ದಿಷ್ಟ ಧರ್ಮದ ಹೆಸರಿನಲ್ಲಿ ಘೋಷಣೆಗಳನ್ನು ಎತ್ತುವಂತಿಲ್ಲ. ಅದು ತಾರತಮ್ಯ ಮತ್ತು ಕೋಮು ಉನ್ಮಾದವನ್ನು ಉಂಟುಮಾಡಬಹುದು. ಪ್ರತಿಯೊಂದು ರಾಜಕೀಯ ಪಕ್ಷಗಳು, ವಿಶೇಷವಾಗಿ ಆದಾಗ್ಯೂ ಅಭ್ಯರ್ಥಿಯೂ ಇದನ್ನು ತಪ್ಪಿಸಬೇಕು. ಅವರು ಜೈ ಶ್ರೀರಾಮ್ ಮತ್ತು ಹರ್ ಹರ್ ಮಹಾದೇವ್ ಎಂಬ ಘೋಷಣೆಗಳನ್ನು ಎತ್ತಿದರು. ಇದು ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ. ಗಿರಿರಾಜ್ ಸಿಂಗ್ರ ರ್ಯಾಲಿಯಲ್ಲಿ ಮತ್ತು ಕ್ವಾಟ್, ಅಬ್ ಕಿ ಬಾರ್ 400 ಪಾರ್, ಜೈ ಶ್ರೀರಾಮ್, ಹರ್ ಹರ್ ಮಹಾದೇವ್ ಮತ್ತು ಕ್ವಾಟ್ ಎಂಬ ಘೋಷಣೆಗಳು ಮೊಳಗಿದವು. ಈ ಘೋಷಣೆಗಳ ಜೊತೆಗೆ ಗಿರಿರಾಜ್ ಸಿಂಗ್ ಅವರು ಈ ಘೋಷಣೆಗಳನ್ನು ಎತ್ತುವ ಯುವಕರ ಉದ್ಯೋಗದ ಸ್ಥಿತಿ, ತಮ್ಮ ಸಂಸದೀಯ ಕ್ಷೇತ್ರದ ಶಾಲಾ ಕಾಲೇಜುಗಳ ಸ್ಥಿತಿ ಮತ್ತು ಶಿಕ್ಷಣದ ಮಟ್ಟವನ್ನು ಸಹ ತಿಳಿಸಬೇಕಿತ್ತು. ಮುಖ್ಯ ಚುನಾವಣಾ ಆಯುಕ್ತರು ಏಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಪ್ರಶ್ನೆಯಾಗಿದೆ. ಅಧಿಸೂಚನೆ ಹೊರಡಿಸಿದಾಗ ಧರ್ಮದ ಬಳಕೆಯ ಬಗ್ಗೆ ಹಲವು ಒಳ್ಳೆಯ ಅಂಶಗಳನ್ನು ಹೇಳಿದ್ದರು. ಈಗ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ? ಮತ್ತು ಕ್ವಾಟ್, ನಾವು ಪ್ರೇರೇಪಿಸಬೇಕು, ವಿಭಜನೆ ಮಾಡಬಾರದು. ದ್ವೇಷದ ಮಾತು, ಧಾರ್ಮಿಕ ಭಾಷಣ ಅಥವಾ ಖಾಸಗಿ ಜೀವನದ ಟೀಕೆಗಳು ಇರಬಾರದು. ಜನರು ಪರಿಶೀಲಿಸದ ಜಾಹೀರಾತುಗಳನ್ನು ನೀಡಬಾರದು. ಸಂಪಾದಕರಿಗೆ ಸಲಹೆಯನ್ನು ನೀಡಲಾಗಿದೆ, ಇದು ಮತ್ತು ಅದು ಅಲೆಯಿದೆ. ಇದು ಜಾಹೀರಾತು, ಪ್ರಚಾರದ ಸಮಯದಲ್ಲಿ ನೂರು ವರ್ಷಗಳ ಕಾಲ ಕೆಂಪು ರೇಖೆಯನ್ನು ದಾಟದಿರಲು ಪ್ರಯತ್ನಿಸಿ ಹನ್ನೊಂದು ಚುನಾವಣೆಗಳಲ್ಲಿ ಬಂದಿರುವ ಎಲ್ಲ ಆರೋಪಗಳಲ್ಲ. ಇಲ್ಲಿ ನೈತಿಕ ಸೆನ್ಸಾರ್ಶಿಪ್ ಎಲ್ಲಿಯಾದರೂ ಯಾರೇ ಆಗಲಿ, ನಾವು ಸುಮ್ಮನೆ ಕೂರುವುದಿಲ್ಲ, ಸುಮ್ಮನೆ ಕುಳಿತುಕೊಳ್ಳಬೇಡಿ, ಕ್ರಮ ಕೈಗೊಳ್ಳುತ್ತೇವೆ. ಮುಖ್ಯ ಚುನಾವಣಾ ಆಯುಕ್ತರು ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕೇಳಬೇಕು. ಉದ್ಯೋಗದ ಪ್ರಶ್ನೆಗೆ ಬಿಜೆಪಿ ಮತ್ತು ಅದರ ನಾಯಕ ನರೇಂದ್ರ ಮೋದಿ ಬಳಿ ಉತ್ತರವಿಲ್ಲವೇ? ನಿರುದ್ಯೋಗ ಸಮಸ್ಯೆಯಿಂದ ಅವರು ಮುಸಲ್ಮಾನರ ವಿರುದ್ಧ ವಾಗ್ದಾಳಿ ನಡೆಸುವಷ್ಟು ತೊಂದರೆಗೀಡಾಗಿದ್ದಾರೆಯೇ? ಈಗ ಎರಡು ವಿಷಯಗಳು ಉಳಿದಿವೆ, ಮುಸ್ಲಿಮರ ಜನಸಂಖ್ಯೆ ಮತ್ತು ಮನಮೋಹನ್ ಸಿಂಗ್ ಹೇಳಿಕೆ. ಮುಸ್ಲಿಮರ ಜನಸಂಖ್ಯೆಯ ಬಗ್ಗೆ ಸಾಕಷ್ಟು ತಪ್ಪು ಮಾಹಿತಿಗಳನ್ನು ಹರಡಲಾಗುತ್ತಿದೆ, ಸುಳ್ಳು ಹೇಳಲಾಗುತ್ತದೆ. ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಕ್ವೋಟ್ ದಿ ಪಾಪ್ಯುಲೇಷನ್ ಮಿತ್ ಮತ್ತು ಕ್ವೋಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅದು ಹಿಂದಿಯಲ್ಲಿಯೂ ಪ್ರಕಟವಾಗಿದೆ. ನೀವು ಈ ಪುಸ್ತಕವನ್ನು ಓದಬಹುದು. ಮುಸ್ಲಿಮರ ಜನಸಂಖ್ಯೆಯ ಬಗ್ಗೆ ಹರಡಿರುವ ಸುಳ್ಳುಗಳನ್ನು ಅರ್ಥಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಮುಂದಿನ ಸಾವಿರ ವರ್ಷಗಳ ನಂತರವೂ ಭಾರತದಲ್ಲಿ ಹಿಂದೂಗಳಿಗಿಂತ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುವ ಲಕ್ಷಣಗಳಿಲ್ಲ ಎಂದು ಅವರು ಹೇಳಿದ್ದಾರೆ. ಹಲವು ಸಂದರ್ಭಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಕಡಿಮೆಯಾಗುತ್ತಿದೆ ಎಂಬ ಲೇಖನಗಳು ಪ್ರಕಟವಾಗಿವೆ. ಅನೇಕ ವಿದ್ವಾಂಸರು ಇದನ್ನು ಪ್ರತಿ ಬಾರಿಯೂ ಅಲ್ಲಗಳೆಯುತ್ತಾರೆ, ಜನಸಂಖ್ಯೆಯ ರಾಜಕೀಯವನ್ನು ವಿವರಿಸುತ್ತಾರೆ. 2021ರಲ್ಲಿ ಜನಗಣತಿ ನಡೆಯಬೇಕಿತ್ತು, ಆದರೆ ಮೋದಿ ಸರ್ಕಾರಕ್ಕೆ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಎಂಬುದು ನಿಮಗೆ ತಿಳಿದಿದೆಯೇ? ಇದು ಈ ಸರ್ಕಾರದ ಪ್ರಮುಖ ವೈಫಲ್ಯಗಳಲ್ಲಿ ಒಂದಾಗಿದೆ. ಇಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಮಾತನಾಡಿ, ಪ್ರಧಾನಿಯವರು ಜಗತ್ತಿನ ಬಗ್ಗೆ ವಿಷದ ಭಾಷೆಯಲ್ಲಿ ಮಾತನಾಡುತ್ತಾರೆ. ಅವರು ಒಂದು ಸರಳ ಪ್ರಶ್ನೆಗೆ ಉತ್ತರಿಸಬೇಕು. 1951ರಿಂದ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಸಲಾಗುತ್ತಿದೆ. ಈ ಜನಗಣತಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಯ ನೈಜ ಡೇಟಾವನ್ನು ಬಹಿರಂಗಪಡಿಸುತ್ತದೆ. ಇದನ್ನು 2021ರಲ್ಲಿ ಮಾಡಬೇಕಾಗಿತ್ತು, ಆದರೆ ಇಲ್ಲಿಯವರೆಗೆ ಮಾಡಿಲ್ಲ. ಈ ಬಗ್ಗೆ ಪ್ರಧಾನಿ ಮೌನವಾಗಿರುವುದೇಕೆ? ಇದು ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಾಳು ಮಾಡುವ ಷಡ್ಯಂತ್ರ. ಕಾಂಗ್ರೆಸ್ ವಕ್ತಾರ ಸುಪ್ರಿಯಾ ಶ್ರೀನೆಟ್ ಮಾತು ಕೇಳಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಪ್ರಸ್ತಾಪವಿದ್ದು, ಹಿಂದುಳಿದ, ದಲಿತ, ವಂಚಿತ, ಶೋಷಿತ, ಬುಡಕಟ್ಟು ಜನಾಂಗದವರ ಜತೆಗೆ ಸಾಮಾನ್ಯ ವರ್ಗಕ್ಕೂ ನ್ಯಾಯ ಸಿಗಬೇಕು ಎಂದು ವಿಶ್ವಾಸದಿಂದ ಹೇಳುತ್ತೇವೆ. ಸಾಮಾನ್ಯ ಜಾತಿ, ಠಾಕೂರ್, ಬ್ರಾಹ್ಮಣರಂತಹ ಜಾತಿಗಳು, ಸಮಾಜದ ಅಂಚಿನಲ್ಲಿರುವವರು ಮತ್ತು ಕ್ವೋಟ್ ಸುಪ್ರಿಯಾ ಶರ್ಮಾ ಮತ್ತು ಶ್ರೀನಿವಾಸನ್ ಜೈನ್ ಅವರು ಮತ್ತು ಕ್ವೋಟ್ ಲವ್ ಜಿಹಾದ್ ಮತ್ತು ಇತರ ಫಿಕ್ಷನ್ಸ್ ಮತ್ತು ಕ್ವೋಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಲವ್ ಜಿಹಾದ್ನ ಬೋಗಸ್ ಥಿಯರಿಯನ್ನು ಬಯಲಿಗೆಳೆದಿದ್ದಾರೆ. ಈ ಬಗ್ಗೆ ಸುಪ್ರಿಯಾ ಹಾಗೂ ಶ್ರೀನಿವಾಸನ್ ವಿಡಿಯೋ ಕೂಡ ಮಾಡಿದ್ದಾರೆ, ನೀವು ಅದನ್ನು ವೀಕ್ಷಿಸಬಹುದು. ಶ್ರೀನಿವಾಸನ್ ಜೈನ್ ಮುಸ್ಲಿಮರಲ್ಲಿ ಜನಸಂಖ್ಯೆಯ ಕುಸಿತದ ಪ್ರಮಾಣವು ಹಿಂದೂಗಳಿಗಿಂತ ಹೇಗೆ ಹೆಚ್ಚಾಗಿದೆ ಎಂಬುದನ್ನು ವಿವರಿಸುತ್ತದೆ. ಈಗ ಈ ಸುಳ್ಳನ್ನು ಏಕೆ ಹಬ್ಬಿಸಲಾಗುತ್ತಿದೆ? ಏಕೆಂದರೆ ಅಭಿವೃದ್ಧಿಯೇ ಆಗಿಲ್ಲ, ಉದ್ಯೋಗ ಪರಿಸ್ಥಿತಿ ಹದಗೆಟ್ಟಿದ್ದು, ಕೆಲಸ ಇದ್ದವರು ಪರದಾಡುತ್ತಿದ್ದಾರೆ. ಈ ಚುನಾವಣೆಯು ಉದ್ಯೋಗ, ಹಣದುಬ್ಬರ ಮತ್ತು ಕಳಪೆ ಶಿಕ್ಷಣದ ವಿಷಯಗಳ ಮೇಲೆ ಕೇಂದ್ರೀಕರಿಸದಂತೆ ನಿಮ್ಮ ಮಕ್ಕಳು ಮತ್ತು ಚಿಕ್ಕಪ್ಪನನ್ನು ಕೋಮುವಾದಿಗೊಳಿಸಲು ಇಂತಹ ಸುಳ್ಳುಗಳನ್ನು ಹರಡಲಾಗುತ್ತದೆ. ತೇಜಸ್ವಿ ಯಾದವ್ ಮಾತು ಕೇಳಿ. ಪ್ರಧಾನಿ 10 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. ಅವರಿಗೆ ಕೇವಲ ಹಿಂದೂ, ಮುಸ್ಲಿಮರು, ಮಂದಿರ, ಮಸೀದಿಗಳ ಬಗ್ಗೆ ಕಾಳಜಿಯಿದೆ. ಅವರಿಗೆ ಬೇರೆ ಯಾವುದರ ಬಗ್ಗೆಯೂ ಆಸಕ್ತಿಯಿಲ್ಲ. ಸಹೋದರರು ತಮ್ಮ ತಮ್ಮಲ್ಲೇ ಹೊಡೆದಾಡಿಕೊಂಡು ಆಡಳಿತ ಮಾಡಬೇಕೆಂದು ಬಯಸುತ್ತಾರೆ. ಅವರು ಈ ಬಾರಿ ಹೋರಾಡುತ್ತಾರೆ. ಇಡೀ ದೇಶದ ಜನರು ಮೋದಿಜಿಯನ್ನು ಗುರುತಿಸಿದ್ದಾರೆ. ಡಿಸೆಂಬರ್ 9, 2006ರಂದು ಮನಮೋಹನ್ ಸಿಂಗ್ ಅವರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದರು. ಆ ಸಮಯದಲ್ಲಿ ಬಿಜೆಪಿಯು ವಿವಾದವನ್ನು ಸೃಷ್ಟಿಸಿತ್ತು. ಬಡವರನ್ನು ಧರ್ಮದ ಆಧಾರದಲ್ಲಿ ವಿಭಜಿಸಬೇಕು ಎಂದು ಪ್ರಧಾನಿ ಮನಮೋಹನ್ ಸಿಂಗ್ ಸಲಹೆ ನೀಡುತ್ತಿದ್ದಾರೆ ಎಂದು ಹೇಳಲಾಗಿದೆ. ಆಗ ಸಾಚಾರ್ ಸಮಿತಿ ವರದಿ ಕುರಿತು ದೇಶದಲ್ಲಿ ಚರ್ಚೆ ನಡೆದಿತ್ತು. ಆ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದ ಹೇಳಿಕೆಯನ್ನು ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಮೊದಲ ಹಕ್ಕು ಎಂದು ಹೇಳುವ ಹಾಗೆ ಪ್ರಸ್ತುತಪಡಿಸಲಾಯಿತು. ಆದರೆ ಅವರ ಹೇಳಿಕೆಯ ವ್ಯಾಪ್ತಿ ವಿಸ್ತಾರವಾಗಿತ್ತು. ಮನಮೋಹನ್ ಸಿಂಗ್ ಅವರು ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು, ಹಿಂದುಳಿದ ವರ್ಗಗಳು, ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಮಾತನಾಡಿದ್ದರು ಮತ್ತು ಅಭಿವೃದ್ಧಿಯ ಪ್ರಯೋಜನಗಳು ಅವರನ್ನು ತಲುಪಬೇಕು ಎಂದು ಹೇಳಿದರು. ಈ ಹೇಳಿಕೆಯನ್ನು ಬಿಜೆಪಿ ಖಂಡಿಸಿದಾಗ ಮರುದಿನ ಡಿಸೆಂಬರ್ 10, 2006ರಂದು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಹಲವಾರು ಸಮುದಾಯಗಳನ್ನು ಆದ್ಯತೆಯ ಕ್ಷೇತ್ರಗಳೆಂದು ವಿವರಿಸಿದ್ದಾರೆ ಎಂದು ಸ್ಪಷ್ಟಪಡಿಸುವ ಪತ್ರಿಕಾ ಪ್ರಕಟಣೆಯನ್ನು ಪಿಎಂಒನಿಂದ ಬಿಡುಗಡೆ ಮಾಡಲಾಯಿತು. ಆ ಹೇಳಿಕೆಯನ್ನು ಕೇಳಿದಾಗ ಮನಮೋಹನ್ ಸಿಂಗ್ ಅವರು ವಿವಿಧ ಹಿಂದುಳಿದ ಸಮುದಾಯಗಳು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ವಿಶೇಷವಾಗಿ ಮುಸ್ಲಿಮರು ಅಭಿವೃದ್ಧಿಯಲ್ಲಿ ಸಮಾನ ಪಾಲುದಾರರಾಗುವ ರೀತಿಯಲ್ಲಿ ಸಬಲೀಕರಣಗೊಳ್ಳಬೇಕು ಎಂದು ಹೇಳುತ್ತಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಇದೆ ಎಂದು ಅವರು ಹೇಳಿಲ್ಲ. ಈ ಹೇಳಿಕೆಗೆ ಸಂಬಂಧಿಸಿದಂತೆ 2023 ಅಕ್ಟೋಬರ್ನಲ್ಲಿ ಪ್ರಧಾನಿ ಇದೇ ರೀತಿಯ ಹೇಳಿಕೆಯನ್ನು ನೀಡಿದ್ದರು ಮತ್ತು ನಂತರವೂ ಮನಮೋಹನ್ ಸಿಂಗ್ ಅವರ ಸಂಪೂರ್ಣ ಹೇಳಿಕೆಯನ್ನು ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಆದರೆ ಇಂದು ಮತ್ತೊಮ್ಮೆ ಮನಮೋಹನ್ ಸಿಂಗ್ ಭಾಷಣದ ಅಪೂರ್ಣ ಭಾಗವನ್ನು ಬಿಜೆಪಿಯ ಅಧಿಕೃತ ಹ್ಯಾಂಡಲ್ನಿಂದ ಪ್ರಸ್ತುತಪಡಿಸಲಾಗುತ್ತಿದೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ ಇಲ್ಲ, ಆದರೆ ಪ್ರಧಾನಿ ಮೋದಿ ನೋಡಿದ. ಮುಸ್ಲಿಂ ಲೀಗ್ ಬಗ್ಗೆ ಯೋಚಿಸಿದರೆ ಮಂಗಳಸೂತ್ರದ ಪ್ರಸ್ತಾಪವೇ ಇಲ್ಲ. ಆದರೆ ತಾಯಂದಿರು ಮತ್ತು ಸಹೋದರಿಯರ ಮಂಗಳಸೂತ್ರವನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚುವುದನ್ನು ಪ್ರಧಾನಿ ನೋಡಿದರು. ಜನಸಂಖ್ಯೆಯ ಬೆಳವಣಿಗೆಯ ಹಕ್ಕು ಕೂಡ ಸುಳ್ಳಾಯಿತು ಈ ಹೇಳಿಕೆಯಲ್ಲಿ ಮತ್ತು ಕ್ವಾಟ್ ಒಳನುಸುಳುವಿಕೆ ಮತ್ತು ಕ್ವಾಟ್ ಎಂಬ ಪದವನ್ನು ಸಹ ಬಳಸಲಾಗಿದೆ. ನುಸುಳುಕೋರರ ಭೂತ ಎದ್ದು ಕಾಣುತ್ತಿದೆ. ಅಸ್ಸಾಂನಲ್ಲಿ ಈ ಭೂತದಿಂದಾಗಿ ಸುಮಾರು 1,500 ಕೋಟಿ ಸಾರ್ವಜನಿಕ ಹಣ ಪೋಲಾಗಿದೆ. ಸರ್ಕಾರ 1,600 ಕೋಟಿ ಖರ್ಚು ಮಾಡಿ ಅಸ್ಸಾಂನಲ್ಲಿ ಎನ್ಆರ್ಸಿ ನಡೆಸಿತು ಮತ್ತು ಅದರಿಂದ ಏನೂ ಆಗಲಿಲ್ಲ. ಇಷ್ಟೇ ಅಲ್ಲ, ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಸಿಎ ನಿಯಮಗಳನ್ನು ಜಾರಿಗೊಳಿಸುವ ಬಗ್ಗೆ ಮಾತನಾಡಿದೆ, ಆದರೆ ಎನ್ಆರ್ಸಿ ಬಗ್ಗೆ ಅಲ್ಲ, ಅದರ ಉಲ್ಲೇಖವಿಲ್ಲ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷಗಳಾಗಿವೆ. ಎಷ್ಟು ನುಸುಳುಕೋರರು ಬಂದಿದ್ದಾರೆ ಹೇಳಿ? ಎಷ್ಟು ನುಸುಳುಕೋರರು ಇದ್ದಾರೆ? ಮುಸಲ್ಮಾನರ ಬಗ್ಗೆ ಮಾತನಾಡುತ್ತಲೇ ಅವರನ್ನು ನುಸುಳುಕೋರರು ಎಂದು ಕರೆಯತೊಡಗುತ್ತಾರೆ. ದೇಶದ 20 ಕೋಟಿ ಜನಸಂಖ್ಯೆಗೆ ಇದು ಅವರ ಗೌರವವೇ? ಮೋದಿಯವರು ಮತ್ತು ಕ್ವಾಟ್, ಅರ್ಬನ್ ನಕ್ಸಲ್ ಮತ್ತು ಕ್ವಾಟ್ ಎಂಬ ಪದವನ್ನು ಬಳಸಲಾರಂಭಿಸಿದ್ದಾರೆ. ಸಂಸತ್ತಿನಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗಲೆಲ್ಲ ಮಾರ್ಚ್ 2020 ಸ್ವತಃ ಮೋದಿ ಸರ್ಕಾರವು ಭಾರತ ಸರ್ಕಾರ ಮತ್ತು ಗೃಹ ಸಚಿವಾಲಯವು ಮತ್ತು ಕ್ವಾಟ್, ಅರ್ಬನ್ ನಕ್ಸಲ್ ಮತ್ತು ಕ್ವಾಟ್ ಎಂಬ ಪದವನ್ನು ಬಳಸುವುದಿಲ್ಲ ಎಂದು ಉತ್ತರಿಸಿತು. ಮತ್ತು ಕ್ವಾಟ್, ತುಕ್ದೇ ತುಕ್ದೇ ಗ್ಯಾಂಗ್ ಮತ್ತು ಕ್ವಾಟ್ ಬಗ್ಗೆಯೂ ಗೃಹ ಸಚಿವಾಲಯವು ಈ ಬಗ್ಗೆ ತಮ್ಮ ಬಳಿ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿತ್ತು. ಆದರೆ ಪ್ರಧಾನಿ ಮೋದಿಯವರು ತಮ್ಮ ಭಾಷಣಗಳಲ್ಲಿ ಕಾಂಗ್ರೆಸ್ ಅನ್ನು ಮತ್ತು ಕ್ವಾಟ್, ತುಕ್ದೇ ತುಕ್ದೇ ಗ್ಯಾಂಗ್ ಮತ್ತು ಕ್ವಾಟ್ ಎಂದು ಕರೆಯುತ್ತಿದ್ದಾರೆ. ಮತ್ತು ಕ್ವಾಟ್, ಅರ್ಬನ್ ನಕ್ಸಲ್ ಮತ್ತು ಕ್ವಾಟ್, ಮತ್ತು ಕ್ವಾಟ್, ತುಕ್ದೇ ತುಕ್ದೇ ಗ್ಯಾಂಗ್ ಮತ್ತು ಕ್ವಾಟ್ ಎಂಬ ಪದಗುಚ್ಛಗಳಿಂದ ಮಾನಹಾನಿಗೊಳಗಾದ ಜೆಎನ್ಯು ಉಪಕುಲಪತಿ ಸಂದರ್ಶನವೊಂದನ್ನು ನೀಡಿದ್ದು, ಜೆಎನ್ಯು ಎಂದಿಗೂ ಮತ್ತು ಕ್ವಾಟ್, ತುಕ್ದೇ ತುಕ್ದೇ ಗ್ಯಾಂಗ್ ಮತ್ತು ಕ್ವಾಟ್ ನ ಭಾಗವಾಗಿಲ್ಲ ಎಂದು ಹೇಳಿದ್ದಾರೆ. 2024 ಯುದ್ಧವು ವಿಭಿನ್ನವಾಗಿದೆ. ನಿರುದ್ಯೋಗದ ವಿಶ್ವಾಸಾರ್ಹತೆ ಈ ಚುನಾವಣೆಯಲ್ಲಿ ಅಪಾಯದಲ್ಲಿದೆ. ಈ ಸಮಸ್ಯೆಯನ್ನು ಕಳೆದುಕೊಂಡರೆ ಈ ದೇಶದ ಯುವಕರು ನಿರುದ್ಯೋಗದ ವಿಷಯದಲ್ಲಿ ರಾಜಕೀಯ ಪಕ್ಷಗಳನ್ನು ಎಚ್ಚರಿಸಲು ಸಾಧ್ಯವಾಗುವುದಿಲ್ಲ. ನಾಯಕರೇ ಅವರ ನಿರುದ್ಯೋಗವನ್ನು ಗೇಲಿ ಮಾಡಲು ಪ್ರಾರಂಭಿಸುತ್ತಾರೆ. ನೀನು ಒಂದು ಕೆಲಸ ಮಾಡು, ದೇವಸ್ಥಾನಕ್ಕೆ ಹೋಗು, ನಂತರ ಮತಗಟ್ಟೆಗೆ ಹಿಂತಿರುಗು ಎಂದು ಅವರು ಹೇಳುತ್ತಾರೆ. 10 ವರ್ಷ ಕಳೆದರೂ ಮೋದಿ ಈ ವಿಚಾರಗಳ ಬಗ್ಗೆ ಮಾತನಾಡುವ ಸ್ಥಿತಿಯಲ್ಲಿಲ್ಲ, ಹಾಗಾಗಿ ಮುಸ್ಲಿಮರನ್ನು ಕರೆತಂದಿದ್ದಾರೆ. ಪ್ರಧಾನಿಯವರ ಭಾಷಣ ಇಷ್ಟೊಂದು ಮಟ್ಟದಲ್ಲಿರಬೇಕೆ? ಪ್ರಧಾನಿಯವರನ್ನು ಬಿಡಿ, ಸುಡು ಬಿಸಿಲಲ್ಲಿ ಕುಳಿತು ಅಸಂಬದ್ಧ ಭಾಷಣ ಕೇಳುವ ಯಾವ ಮತದಾರನಾದರೂ ಈ ಮಟ್ಟಕ್ಕೆ ಬರಬೇಕೆ? ಮತದಾರನಿಗೆ ತನಗೆ ಅವಮಾನ ಮಾಡಲಾಗಿದೆ ಎಂಬ ಭಾವನೆ ಬರಬೇಕಲ್ಲವೇ? ನಮಸ್ಕಾರ, ನಾನು ರವೀಶ್ ಕುಮಾರ್.